ಓಂ ಶಾಂತಿ. ಇಂದಿನ ಪರಮಾತ್ಮನ ಮಹಾವಾಕ್ಯ ಮುರುಳಿ ದಿನಾಂಕ 23/1/2025. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಮುಖ್ಯವಾದ ಎರಡು ಮಾತನ್ನು ಎಲ್ಲರಿಗೂ ತಿಳಿಸಬೇಕು. ಒಂದನೇ ಮಾತಾಗಿದೆ, ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ. ಮತ್ತು ಎರಡನೇ ಮಾತಾಗಿದೆ, 84 ಜನ್ಮದ ಬಗ್ಗೆ ಅರ್ಥ ಮಾಡಿಕೊಳ್ಳಿ. ಆಗ ನಿಮ್ಮ ಎಲ್ಲಾ ಪ್ರಶ್ನೆಗಳು ಸಮಾಪ್ತಿಯಾಗಿ ಬಿಡುತ್ತದೆ. ಇಂದಿನ ಪ್ರಶ್ನೆಯಾಗಿದೆ, ಪರಮಾತ್ಮ ತಂದೆಯ ಮಹಿಮೆಯಲ್ಲಿ ಯಾವೊಂದು ಅಂತಹ ಶಬ್ದ ಬರುತ್ತದೆ? ಆ ಶಬ್ದ ಶ್ರೀಕೃಷ್ಣನ ಮಹಿಮೆಯಲ್ಲಿ ಇರಲು ಸಾಧ್ಯ ಇಲ್ಲ. ಉತ್ತರ, ವೃಕ್ಷಪತಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಶ್ರೀಕೃಷ್ಣನಿಗೆ ವೃಕ್ಷಪತಿ ಎಂದು ಕರೆಯುವುದಿಲ್ಲ. ಒಬ್ಬ ನಿರಾಕಾರ ಪರಮಾತ್ಮ ತಂದೆಗೆ ಎಲ್ಲಾ ಪಿತಾಗಳಿಗೂ ಪಿತ ಅಥವಾ ಎಲ್ಲಾ ಪತಿಗಳಿಗೂ ಪತಿ ಎಂದು ಕರೆಯಲಾಗುತ್ತದೆ. ಶ್ರೀಕೃಷ್ಣನಿಗೆ ಎಲ್ಲಾ ಪಿತಾಗಳಿಗೂ ಪಿತ ಎಂದು ಕರೆಯುವುದಿಲ್ಲ ಅಥವಾ ಪತಿಯರಿಗೆ ಪತಿ ಎಂದು ಶ್ರೀಕೃಷ್ಣನಿಗೆ ಕರೆಯುವುದಿಲ್ಲ. ಪರಮಾತ್ಮ ಶಿವತಂದೆಯ ಮಹಿಮೆಯೇ ಬೇರೆಯಾಗಿದೆ, ಶ್ರೀಕೃಷ್ಣನ ಮಹಿಮೆಯೇ ಬೇರೆಯಾಗಿದೆ. ಅಂದರೆ ಇಬ್ಬರ ಮಹಿಮೆ ಬೇರೆಯಾಗಿದೆ ಅನ್ನುವ ಮಾತನ್ನು ನೀವೀಗ ಸ್ಪಷ್ಟಪಡಿಸಬೇಕು. ಇನ್ನೊಂದು ಪ್ರಶ್ನೆ, ಮಕ್ಕಳಾದ ನೀವು ಹಳ್ಳಿ ಹಳ್ಳಿಗೆ ಹೋಗಿ ಯಾವ ಡಂಗುರವನ್ನು ಸಾರಬೇಕು? ಉತ್ತರ, ಮನುಷ್ಯರಿಂದ ದೇವತೆ ಆಗುವುದು ಹೇಗೆ, ನರಕದ ನಿವಾಸಿಗಳಿಂದ ಸ್ವರ್ಗದ ನಿವಾಸಿಯಾಗುವುದು ಹೇಗೆ ಅನ್ನುವ ಮಾತನ್ನು ಇಲ್ಲಿ ಬಂದು ತಿಳಿದುಕೊಳ್ಳಿ ಅನ್ನುವ ಡಂಗುರವನ್ನು ನೀವು ಹಳ್ಳಿ ಹಳ್ಳಿಯಲ್ಲೂ ಸಾರಬೇಕು. ಸ್ಥಾಪನೆ ಮತ್ತು ವಿನಾಶ ಹೇಗೆ ನಡೆಯುತ್ತದೆ ಅನ್ನುವ ಮಾತನ್ನು ಇಲ್ಲಿ ಬಂದು ತಿಳಿದುಕೊಳ್ಳಿ ಅನ್ನುವ ಡಂಗುರವನ್ನು ಎಲ್ಲಾ ಕಡೆ ಸಾರಬೇಕು. ಇಂದಿನ ಗೀತೆಯಾಗಿದೆ, ನೀವೇ ಮಾತಾಗಿದ್ದೀರಾ, ನೀವೇ ಪಿತ ಆಗಿದ್ದೀರಾ. ಓಂ ಶಾಂತಿ. ಈ ಹಾಡಿನ ಅಂತ್ಯದಲ್ಲಿ ನೀವೇ ನೌಕೆ ಆಗಿದ್ದೀರಾ, ನೀವೇ ಅಂಬಿಗ ಆಗಿದ್ದೀರಾ ಅನ್ನುವ ಲೈನ್ ಇದೆ. ಈ ಲೈನ್ ತಪ್ಪಾಗಿದೆ. ಹೇಗೆ ಪರಮಾತ್ಮ ತಂದೆಗೆ ನೀವೇ ಪೂಜ್ಯ, ನೀವೇ ಪೂಜಾರಿ ಎಂದು ಹೇಳುತ್ತಾರೆ, ಹೇಗೆ ನೀವೇ ಪೂಜ್ಯ, ನೀವೇ ಪೂಜಾರಿ ಅನ್ನುವುದು ತಪ್ಪಾಗಿದೆಯೋ, ಅದೇ ರೀತಿ ನೀವೇ ನೌಕೆ, ನೀವೇ ಅಂಬಿಗ ಎಂದು ಹೇಳುವುದು ಕೂಡ ತಪ್ಪಾಗಿದೆ. ಯಾರಲ್ಲಿ ಜ್ಞಾನದ ಹೊಳಪಿದೆಯೋ ಅವರು ತಕ್ಷಣ ಇಂತಹ ಗೀತೆಯನ್ನು ನಿಲ್ಲಿಸಿಬಿಡುತ್ತಾರೆ. ಅಂದರೆ ಇಂತಹ ಗೀತೆಯನ್ನು ಕೇಳದೆ ಗೀತೆಯನ್ನು ಸ್ಟಾಪ್ ಮಾಡುತ್ತಾರೆ. ಏಕೆಂದರೆ ಈ ಗೀತೆಯಲ್ಲಿ ಪರಮಾತ್ಮ ತಂದೆಯ ನಿಂದನೆ ನಡೆಯುತ್ತದೆ. ಈ ಗೀತೆಯ ಮೂಲಕ ತಂದೆಗೆ ನಿಂದನೆ ಆಗುತ್ತದೆ. ಈಗ ಮಕ್ಕಳಾದ ನಿಮಗೆ ಜ್ಞಾನ ಪ್ರಾಪ್ತಿಯಾಗಿದೆ. ಅನ್ಯ ಮನುಷ್ಯರಿಗೆ ಈ ಜ್ಞಾನ ಗೊತ್ತಿಲ್ಲ, ಅನ್ಯ ಮನುಷ್ಯರಿಗೆ ಈ ಜ್ಞಾನ ಪ್ರಾಪ್ತಿಯಾಗಿಲ್ಲ. ಈಗ ನಿಮಗೆ ಇಲ್ಲಿ ಜ್ಞಾನ ಪ್ರಾಪ್ತಿಯಾಗುತ್ತಿದೆ. ಪುನಃ ಎಂದೂ ಎಲ್ಲೂ ಈ ಜ್ಞಾನ ಪ್ರಾಪ್ತಿಯಾಗುವುದಿಲ್ಲ. ಪುರುಷೋತ್ತಮರನ್ನಾಗಿ ಮಾಡುವುದಕ್ಕೋಸ್ಕರ ಗೀತೆಯ ಭಗವಂತನ ಮೂಲಕ ಜ್ಞಾನ ಪ್ರಾಪ್ತಿಯಾಗುತ್ತದೆ ಎಂದು ಎಲ್ಲರಿಗೂ ಗೊತ್ತಿದೆ. ಆದರೆ ಯಾವಾಗ ಜ್ಞಾನ ಪ್ರಾಪ್ತಿಯಾಗುತ್ತದೆ, ಹೇಗೆ ಜ್ಞಾನ ಪ್ರಾಪ್ತಿಯಾಗುತ್ತದೆ ಅನ್ನುವುದನ್ನು ಎಲ್ಲರೂ ಮರೆತು ಬಿಟ್ಟಿದ್ದಾರೆ. ಗೀತೆ ಧರ್ಮ ಸ್ಥಾಪನೆಯ ಶಾಸ್ತ್ರ ಆಗಿದೆ. ಅಂದರೆ ಗೀತೆಯ ಮೂಲಕ ಧರ್ಮ ಸ್ಥಾಪನೆಯಾಗುತ್ತದೆ. ಬೇರೆ ಯಾವ ಶಾಸ್ತ್ರವೂ ಧರ್ಮ ಸ್ಥಾಪನೆಗೋಸ್ಕರ ನಿರ್ಮಾಣ ಆಗುವುದಿಲ್ಲ. ಭಾರತದಲ್ಲೇ ಶಾಸ್ತ್ರ ಅನ್ನುವ ಶಬ್ದವನ್ನು ಉಪಯೋಗ ಮಾಡುತ್ತಾರೆ. ಸರ್ವ ಶಾಸ್ತ್ರಗಳಿಗೂ ಶಿರೋಮಣಿ ಭಗವದ್ಗೀತೆಯಾಗಿದೆ. ಇನ್ನು ಉಳಿದ ಎಲ್ಲಾ ಧರ್ಮಗಳು ನಂತರ ಬರುವಂತಹ ಧರ್ಮ ಆಗಿದೆ. ನಂತರ ಬರುವಂತಹ ಧರ್ಮಕ್ಕೆ ಶಿರೋಮಣಿ ಎಂದು ಕರೆಯುವುದಿಲ್ಲ. ಮಕ್ಕಳಿಗೆ ಗೊತ್ತಿದೆ, ವೃಕ್ಷಪತಿ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಪರಮಾತ್ಮ ತಂದೆ ನಮಗೆ ಪತಿಯಾಗಿದ್ದಾರೆ. ಅಂದ ಮೇಲೆ ಪರಮಾತ್ಮ ತಂದೆ ಸರ್ವರಿಗೂ ಪಿತಾ ಕೂಡ ಆಗಿದ್ದಾರೆ. ಪರಮಾತ್ಮ ತಂದೆಗೆ ಪತಿಯರಿಗೆ ಪತಿ ಎಂದು ಕರೆಯಲಾಗುತ್ತದೆ ಮತ್ತು ಪರಮಾತ್ಮ ತಂದೆಗೆ ಪಿತಾಗಳಿಗೆ ಪಿತಾ ಎಂದು ಕರೆಯಲಾಗುತ್ತದೆ. ಪತಿಗಳಿಗೆ ಪತಿ, ಪಿತಾಗಳಿಗೆ ಪಿತಾ ಅನ್ನುವ ಮಹಿಮೆ ಕೇವಲ ಒಬ್ಬ ನಿರಾಕಾರ ಪರಮಾತ್ಮ ತಂದೆಯ ಮಹಿಮೆಯಾಗಿದೆ. ಪತಿಗಳಿಗೆ ಪತಿ, ಪಿತಾಗಳಿಗೆ ಪಿತಾ ಎಂದು ಒಬ್ಬ ನಿರಾಕಾರ ಪರಮಾತ್ಮ ತಂದೆಗೆ ಮಹಿಮೆಯನ್ನು ಮಾಡಲಾಗುತ್ತದೆ. ಶ್ರೀಕೃಷ್ಣನ ಮಹಿಮೆ ಮತ್ತು ನಿರಾಕಾರ ಪರಮಾತ್ಮ ಶಿವತಂದೆಯ ಮಹಿಮೆಯನ್ನು ಹೋಲಿಕೆ ಮಾಡಲಾಗುತ್ತದೆ. ಶ್ರೀಕೃಷ್ಣ ಹೊಸ ಜಗತ್ತಿನ ರಾಜಕುಮಾರ ಆಗಿದ್ದಾರೆ. ಅವರು ಪುನಃ ಈ ಹಳೆಯ ಜಗತ್ತಿನಲ್ಲಿ ಸಂಗಮ ಯುಗದ ಸಮಯದಲ್ಲಿ ರಾಜಯೋಗವನ್ನು ಹೇಗೆ ಕಲಿಸಲು ಸಾಧ್ಯ? ಹೊಸ ಜಗತ್ತಿನ ರಾಜಕುಮಾರ ಆದಂತಹ ಶ್ರೀಕೃಷ್ಣ ಈ ಸಂಗಮ ಯುಗದಲ್ಲಿ ಹೇಗೆ ರಾಜಯೋಗವನ್ನು ಕಲಿಸಲು ಸಾಧ್ಯ? ಈಗ ಮಕ್ಕಳಿಗೆ ಗೊತ್ತಿದೆ, ನಮಗೆ ಭಗವಂತ ತಂದೆ ಶಿಕ್ಷಣವನ್ನು ಕಲಿಸುತ್ತಿದ್ದಾರೆ. ನಾವು ಈ ಶಿಕ್ಷಣವನ್ನು ಕಲಿತು ದೇವಿ ದೇವತೆಗಳಾಗುತ್ತೇವೆ. ನಾವು ದೇವತೆಗಳಾದ ನಂತರ ಪುನಃ ಈ ಜ್ಞಾನ ಮಾರ್ಗ ಇರುವುದಿಲ್ಲ. ಈ ಜ್ಞಾನ ನಂತರ ಪ್ರಾಯಲೋಪ ಆಗುತ್ತದೆ. ಇನ್ನು ಹಿಟ್ಟಿನಲ್ಲಿ ಎಷ್ಟು ಉಪ್ಪನ್ನು ಹಾಕುತ್ತಾರೋ ಅಷ್ಟು ಚಿತ್ರಗಳು ಮಾತ್ರ ಉಳಿದುಕೊಳ್ಳುತ್ತದೆ. ವಾಸ್ತವದಲ್ಲಿ ಜಗತ್ತಿನಲ್ಲಿ ಭಕ್ತಿ ಮಾರ್ಗದ ಚಿತ್ರ ಎಷ್ಟೆಲ್ಲ ಇದೆಯೋ ಆ ಭಕ್ತಿ ಮಾರ್ಗದ ಚಿತ್ರ ಯಥಾರ್ಥವಾದ ಚಿತ್ರ ಅಲ್ಲ. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯ ಪ್ರಾಪ್ತಿಯಾಗುತ್ತದೆ. ಭಗವಂತ ತಂದೆಯ ಪರಿಚಯ ಗೊತ್ತಾದ ನಂತರ ನೀವು ಹೇಳುತ್ತೀರಾ, ಭಗವಂತ ತಂದೆ ಈ ರೀತಿ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಎಂದು. ಅಂದ ಮೇಲೆ ಸ್ವಯಂ ಭಗವಂತ ತಂದೆ ಈ ರೀತಿ ಜ್ಞಾನವನ್ನು ತಿಳಿಸಲು ಸಾಧ್ಯ? ನೀವು ಏಕೆ ಪ್ರಶ್ನೆಯನ್ನು ಕೇಳುತ್ತೀರಾ? ಪ್ರಶ್ನೆಯನ್ನು ಕೇಳುವ ಬದಲು ಮೊದಲು ಪರಮಾತ್ಮ ತಂದೆಯನ್ನು ಅರ್ಥ ಮಾಡಿಕೊಳ್ಳಿ ಎಂದು ನೀವು ಹೊಸಬರಿಗೆ ಹೇಳುತ್ತೀರಾ. ಪರಮಾತ್ಮ ತಂದೆ ಆತ್ಮರಿಗೆ ತಿಳಿಸುತ್ತಿದ್ದಾರೆ. ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಕೇವಲ ಎರಡು ಮಾತನ್ನು ನೆನಪಿನಲ್ಲಿ ಇಟ್ಟುಕೊಳ್ಳಿ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ಒಂದನೆಯದಾಗಿ ತಂದೆಯಾದ ನನ್ನನ್ನು ನೆನಪು ಮಾಡಿ, ಮತ್ತು ಎರಡನೆಯದಾಗಿ 84 ಜನ್ಮದ ಚಕ್ರವನ್ನು ನೆನಪು ಮಾಡಿದರೆ ಸಾಕು. ಈ ಎರಡು ಮುಖ್ಯ ಮಾತಿನ ಬಗ್ಗೆ ನೀವು ಎಲ್ಲರಿಗೂ ತಿಳಿಸಬೇಕು. ಭಗವಂತ ತಂದೆ ತಿಳಿಸುತ್ತಾರೆ, ನಿಮಗೆ ನಿಮ್ಮ ಜನ್ಮದ ಬಗ್ಗೆ ಗೊತ್ತಿಲ್ಲ. ಬ್ರಾಹ್ಮಣ ಮಕ್ಕಳಿಗೆ ಪರಮಾತ್ಮ ತಂದೆ ತಿಳಿಸುತ್ತಾರೆ. ಬ್ರಾಹ್ಮಣ ಮಕ್ಕಳನ್ನು ಬಿಟ್ಟು ಬೇರೆ ಯಾರು ಈ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯ ಇಲ್ಲ. ಪ್ರದರ್ಶನದಲ್ಲಿ ನೋಡಿ ಎಷ್ಟು ದೊಡ್ಡ ಜನರ ಗುಂಪು ಸೇರುತ್ತದೆ. ಎಲ್ಲರೂ ತಿಳಿದುಕೊಳ್ಳುತ್ತಾರೆ, ಇಷ್ಟೊಂದು ಜನ ಈ ಪ್ರದರ್ಶನವನ್ನು ನೋಡಲು ಹೋಗುತ್ತಿದ್ದಾರೆ. ಅಂದ ಮೇಲೆ ಅವಶ್ಯವಾಗಿ ಇಲ್ಲಿ ನೋಡುವಂತಹ ಯಾವುದೋ ವಸ್ತು ಇದೆ ಎಂದು ತಿಳಿದುಕೊಂಡು ಎಲ್ಲರೂ ಪ್ರದರ್ಶನದ ಒಳಗಡೆ ನುಗ್ಗಲು ಪ್ರಾರಂಭ ಮಾಡುತ್ತಾರೆ. ನೀವು ಒಬ್ಬೊಬ್ಬರಿಗೆ ಕುಳಿತು ಜ್ಞಾನವನ್ನು ತಿಳಿಸಲು ಹೋದರೆ ಮಾತನಾಡಿ ಮಾತನಾಡಿ ನಿಮ್ಮ ಬಾಯಿಗೆ ಸುಸ್ತಾಗಿ ಬಿಡುತ್ತದೆ, ಅಂದರೆ ನಿಮ್ಮ ಗಂಟಲಿಗೆ ಸುಸ್ತಾಗುತ್ತದೆ. ಅಂದ ಮೇಲೆ ಈಗ ನೀವು ಏನನ್ನು ಮಾಡಬೇಕು? ನಿಮ್ಮ ಚಿತ್ರ ಪ್ರದರ್ಶನ ಒಂದು ತಿಂಗಳವರೆಗೂ ನಡೆಯಬೇಕು. ಒಂದು ತಿಂಗಳವರೆಗೂ ನೀವು ಚಿತ್ರ ಪ್ರದರ್ಶನವನ್ನು ಹಾಕಬೇಕು. ಆಗ ನೀವು ಯಾರಿಗೆ ಜ್ಞಾನದಲ್ಲಿ ಆಸಕ್ತಿ ಇದೆಯೋ ಅವರಿಗೆ ತಿಳಿಸಬಹುದು, ಇಂದು ಜನರ ಗುಂಪು ಬಹಳಷ್ಟು ಜಾಸ್ತಿ ಇದೆ, ನೀವು ನಾಳೆ ಬನ್ನಿ ಅಥವಾ ನಾಡಿದ್ದು ಬನ್ನಿ, ಆಗ ನಿಮಗೆ ಜ್ಞಾನವನ್ನು ತಿಳಿಸುತ್ತೇವೆ ಎಂದು ಹೇಳಬೇಕು. ಅದರಲ್ಲೂ ಕೂಡ ಯಾರಿಗೆ ಜ್ಞಾನವನ್ನು ಕೇಳಬೇಕು ಅನ್ನುವ ಇಚ್ಛೆ ಇದೆಯೋ, ಅಥವಾ ಯಾರು ಮನುಷ್ಯರಿಂದ ದೇವತೆ ಆಗಬೇಕು ಎಂದು ಬಯಸುತ್ತಾರೋ ಅಂತವರಿಗೆ ಜ್ಞಾನವನ್ನು ತಿಳಿಸಬೇಕು. ಕೇವಲ ಒಂದೇ ಒಂದು ಲಕ್ಷ್ಮೀನಾರಾಯಣರ ಚಿತ್ರವನ್ನು ನೀವು ತೋರಿಸಬೇಕು ಅಥವಾ ಬ್ಯಾಡ್ಜ್ ಅನ್ನು ತೋರಿಸಿ ಜ್ಞಾನವನ್ನು ತಿಳಿಸಬೇಕು. ಪರಮಾತ್ಮ ತಂದೆಯ ಮೂಲಕ ನೀವು ಈ ರೀತಿ ವಿಷ್ಣುಪುರಿಗೆ ಮಾಲೀಕರಾಗಬಹುದು ಅನ್ನುವ ಜ್ಞಾನವನ್ನು ತಿಳಿಸಬೇಕು. ಈಗ ಈ ಪ್ರದರ್ಶನದಲ್ಲಿ ಜನರ ಗುಂಪು ಬಹಳಷ್ಟು ಜಾಸ್ತಿ ಇದೆ, ನೀವು ಸೆಂಟರ್ಗೆ ಬಂದು ಜ್ಞಾನವನ್ನು ತಿಳಿದುಕೊಳ್ಳಿ ಎಂದು ಹೇಳಬೇಕು. ಸೆಂಟರ್ನ ಅಡ್ರೆಸ್ ಅಂತೂ ಪಾಂಪ್ಲೆಂಟ್ನಲ್ಲಿ ಬರೆಯಲಾಗಿದೆ. ಇನ್ನು ಕೇವಲ ಚಿತ್ರವನ್ನು ತೋರಿಸಿ ಇದು ಸ್ವರ್ಗ ಆಗಿದೆ, ಇದು ನರಕ ಆಗಿದೆ ಎಂದು ಹೇಳಿದರೆ ಮನುಷ್ಯರಿಗೆ ಏನೂ ಅರ್ಥ ಆಗುವುದಿಲ್ಲ, ನಿಮ್ಮ ಸಮಯ ಕೂಡ ವ್ಯರ್ಥ ಆಗುತ್ತದೆ. ಇನ್ನು ಪ್ರದರ್ಶನದಲ್ಲಿ ವ್ಯಕ್ತಿಗಳನ್ನು ಗುರುತಿಸಲು ನಿಮಗೆ ಸಾಧ್ಯ ಆಗುವುದಿಲ್ಲ. ಇವರು ದೊಡ್ಡ ವ್ಯಕ್ತಿಯಾಗಿದ್ದಾರೋ, ಶ್ರೀಮಂತರಾಗಿದ್ದಾರೋ ಅಥವಾ ಬಡವರಾಗಿದ್ದಾರೋ ಎಂದು ಪ್ರದರ್ಶನದಲ್ಲಿ ನಿಮಗೆ ಗೊತ್ತಾಗುವುದಿಲ್ಲ. ವರ್ತಮಾನ ಸಮಯದಲ್ಲಿ ಕೆಲವರು ಎಂತಹ ಡ್ರೆಸ್ ಅನ್ನು ಹಾಕಿಕೊಳ್ಳುತ್ತಾರೆ, ಅಂದರೆ ಇವರು ದೊಡ್ಡ ವ್ಯಕ್ತಿಯೋ ಅಥವಾ ಸಾಧಾರಣ ವ್ಯಕ್ತಿಯೋ, ಇವರು ಶ್ರೀಮಂತರು ಅಥವಾ ಬಡವರು ಅನ್ನುವುದು ಯಾರಿಗೂ ಗೊತ್ತಾಗುವುದಿಲ್ಲ. ಮೊಟ್ಟ ಮೊದಲು ಪರಮಾತ್ಮ ತಂದೆಯ ಪರಿಚಯವನ್ನು ನೀಡಬೇಕು. ಪರಮಾತ್ಮ ತಂದೆ ಸ್ವರ್ಗವನ್ನು ಸ್ಥಾಪನೆ ಮಾಡುವಂತಹ ತಂದೆ ಆಗಿದ್ದಾರೆ. ಅಂದ ಮೇಲೆ ಈಗ ನಾವು ಈ ರೀತಿ ದೇವತೆ ಆಗಬೇಕು. ಗುರಿ ಉದ್ದೇಶದ ಚಿತ್ರ ನಮ್ಮ ಸಮ್ಮುಖದಲ್ಲೇ ಇದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಾನು ಸರ್ವಶ್ರೇಷ್ಠ ತಂದೆಯಾಗಿದ್ದೇನೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಇದು ವಶೀಕರಣ ಮಂತ್ರ ಆಗಿದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ತಂದೆಯಾದ ನನ್ನೊಬ್ಬನನ್ನೇ ನೆನಪು ಮಾಡಿ, ಆಗ ನಿಮ್ಮ ವಿಕರ್ಮ ವಿನಾಶ ಆಗುತ್ತದೆ ಮತ್ತು ನೀವು ವಿಷ್ಣುಪುರಿಗೆ ಹೋಗುತ್ತೀರಾ. ಅವಶ್ಯವಾಗಿ ಇಷ್ಟು ಜ್ಞಾನದ ಮಾತನ್ನು ನೀವು ತಿಳಿಸಲೇಬೇಕು. 8 ದಿನ ಅಥವಾ 10 ದಿನ ಪ್ರದರ್ಶನವನ್ನು ನಡೆಸಬೇಕು. ನೀವು ಹಳ್ಳಿ ಹಳ್ಳಿಗೂ ಹೋಗಿ ಡಂಗುರವನ್ನು ಸಾರಬೇಕು. ಮನುಷ್ಯರಿಂದ ದೇವತೆಗಳಾಗುವುದು ಹೇಗೆ, ನರಕದ ನಿವಾಸಿಗಳಿಂದ ಸ್ವರ್ಗದ ನಿವಾಸಿಗಳಾಗುವುದು ಹೇಗೆ ಅನ್ನುವ ಮಾತನ್ನು ಇಲ್ಲಿಗೆ ಬಂದು ತಿಳಿದುಕೊಳ್ಳಿ ಎಂದು. ಸ್ಥಾಪನೆ ಮತ್ತು ವಿನಾಶ ಹೇಗೆ ನಡೆಯುತ್ತದೆ ಅನ್ನುವುದನ್ನು ಇಲ್ಲಿಗೆ ಬಂದು ತಿಳಿದುಕೊಳ್ಳಿ ಎಂದು ನೀವು ಡಂಗುರವನ್ನು ಸಾರಬೇಕು. ಬಹಳಷ್ಟು ಯುಕ್ತಿಯಂತೂ ಇದೆ, ಯುಕ್ತಿಗಳು ಬಹಳಷ್ಟು ಜಾಸ್ತಿ ಇದೆ. ಈಗ ಮಕ್ಕಳಿಗೆ ಗೊತ್ತಿದೆ, ಸತ್ಯುಗಕ್ಕೂ ಮತ್ತು ಕಲಿಯುಗಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಬ್ರಹ್ಮನ ಹಗಲು ಮತ್ತು ಬ್ರಹ್ಮನ ರಾತ್ರಿ ಎಂದು ಕರೆಯಲಾಗುತ್ತದೆ. ಬ್ರಹ್ಮನ ಹಗಲು ಅಂದರೆ ಅದು ವಿಷ್ಣುವಿಗೂ ಕೂಡ ಹಗಲಾಗಿದೆ. ವಿಷ್ಣುವಿನ ರಾತ್ರಿಯ ಸಮಯ ಅಂದರೆ ಅದು ಬ್ರಹ್ಮನಿಗೂ ಕೂಡ ರಾತ್ರಿಯ ಸಮಯ ಆಗಿದೆ. ಏಕೆಂದರೆ ಬ್ರಹ್ಮ ಮತ್ತು ವಿಷ್ಣು ಇಬ್ಬರೂ ಒಬ್ಬರೇ ಆಗಿದ್ದಾರೆ, ಮಾತಂತೂ ಒಂದೇ ಆಗಿದೆ. ಬ್ರಹ್ಮ ತಂದೆ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ ಅಂದ ಮೇಲೆ ವಿಷ್ಣು ಕೂಡ 84 ಜನ್ಮವನ್ನು ಪಡೆದುಕೊಳ್ಳುತ್ತಾರೆ. ಕೇವಲ ಈ ಸಂಗಮ ಯುಗದ ಸಣ್ಣ ಜನ್ಮದಲ್ಲಿ ಅಂತರ ಆಗುತ್ತದೆ. ಈ ಎಲ್ಲಾ ಜ್ಞಾನದ ಮಾತನ್ನು ಎಲ್ಲರ ಬುದ್ಧಿಯಲ್ಲೂ ಧಾರಣೆ ಮಾಡಿಸಬೇಕು. ಜ್ಞಾನ ಧಾರಣೆ ಆಗದೇ ಇದ್ದರೆ ನೀವು ಅನ್ಯರಿಗೆ ಹೇಗೆ ಜ್ಞಾನವನ್ನು ತಿಳಿಸಲು ಸಾಧ್ಯ? ಈ ಜ್ಞಾನವನ್ನು ತಿಳಿಸುವುದು ಬಹಳ ಸಹಜ ಆಗಿದೆ. ಕೇವಲ ಲಕ್ಷ್ಮೀನಾರಾಯಣರ ಚಿತ್ರದ ಸಮ್ಮುಖದಲ್ಲಿ ಇಂತಹ ಜ್ಞಾನದ ಮಾತನ್ನು ತಿಳಿಸಬೇಕು. ಪರಮಾತ್ಮ ತಂದೆಯ ಮೂಲಕ ಇಂತಹ ದೇವತಾ ಪದವಿಯನ್ನು ನಾವೀಗ ಪಡೆದುಕೊಳ್ಳಬೇಕು. ನರಕದ ವಿನಾಶ ಸಮ್ಮುಖದಲ್ಲೇ ನಿಂತಿದೆ. ಜಗತ್ತಿನ ಜನ ತಮ್ಮ ಮನುಷ್ಯ ಮತವನ್ನೇ ಅನ್ಯರಿಗೆ ತಿಳಿಸುತ್ತಾರೆ. ಇದು ಈಶ್ವರನ ಮತ ಆಗಿದೆ. ಆತ್ಮರಾದ ನಿಮಗೆ ಈಶ್ವರ ತಂದೆಯ ಮೂಲಕ ಈಗ ಮತ ಪ್ರಾಪ್ತಿಯಾಗಿದೆ. ನಿರಾಕಾರಿ ಆತ್ಮರಿಗೆ ನಿರಾಕಾರ ಪರಮಾತ್ಮ ತಂದೆಯ ಮತ ಪ್ರಾಪ್ತಿಯಾಗುತ್ತದೆ. ಇನ್ನು ಜಗತ್ತಿನಲ್ಲಿರುವಂತಹ ಎಲ್ಲಾ ಪ್ರಕಾರದ ಮತ ಮನುಷ್ಯರ ಮತ ಆಗಿದೆ. ಮನುಷ್ಯರ ಮತಕ್ಕೂ ಪರಮಾತ್ಮ ತಂದೆಯ ಮತಕ್ಕೂ ಹಗಲು ರಾತ್ರಿಯಷ್ಟು ಅಂತರ ಇದೆ. ಪರಮಾತ್ಮ ತಂದೆ ನೀಡುವಂತಹ ಮತವನ್ನು ಯಾವ ಸನ್ಯಾಸಿಗಳಾಗಲಿ ಯಾವ ಸಾಧುಗಳಾಗಲಿ ನೀಡಲು ಸಾಧ್ಯ ಇಲ್ಲ. ಈಶ್ವರೀಯ ಮತ ಒಮ್ಮೆ ಮಾತ್ರ ನಮಗೆ ಪ್ರಾಪ್ತಿಯಾಗುತ್ತದೆ. ಯಾವಾಗ ಈಶ್ವರ ತಂದೆ ಬರುತ್ತಾರೋ ಆಗ ನಾವು ಈಶ್ವರ ತಂದೆಯ ಮತದಂತೆ ನಡೆದು ಈ ರೀತಿ ದೇವತೆಗಳಾಗುತ್ತೇವೆ. ದೇವಿ ದೇವತಾ ಧರ್ಮವನ್ನು ಸ್ಥಾಪನೆ ಮಾಡುವುದಕ್ಕೋಸ್ಕರ ಪರಮಾತ್ಮ ತಂದೆ ಬರುತ್ತಾರೆ. ಈ ಎಲ್ಲಾ ಜ್ಞಾನದ ಮಾತನ್ನು ನೀವು ಧಾರಣೆ ಮಾಡಿಕೊಳ್ಳಬೇಕು. ಸಮಯಕ್ಕೆ ಸರಿಯಾಗಿ ಈ ಜ್ಞಾನ ಕೆಲಸಕ್ಕೆ ಬರಬೇಕು. ಸಮಯಕ್ಕೆ ಸರಿಯಾಗಿ ಜ್ಞಾನದ ಮಾತು ಕೆಲಸಕ್ಕೆ ಬರಬೇಕು ಅಂದರೆ ಎಲ್ಲಾ ಜ್ಞಾನದ ಮಾತನ್ನು ಧಾರಣೆ ಮಾಡಿಕೊಳ್ಳಬೇಕು. ಮುಖ್ಯವಾದ ಜ್ಞಾನದ ಮಾತನ್ನು ನೀವು ಸ್ವಲ್ಪ ತಿಳಿಸಿದರೂ ಸಾಕು. ಕೇವಲ ಲಕ್ಷ್ಮೀನಾರಾಯಣರ ಚಿತ್ರದ ಬಗ್ಗೆ ನೀವು ಜ್ಞಾನವನ್ನು ತಿಳಿಸಿದರೂ ಸಾಕು. ಏಕೆಂದರೆ ಲಕ್ಷ್ಮೀನಾರಾಯಣರ ಚಿತ್ರ ನಮ್ಮ ಗುರಿ ಉದ್ದೇಶದ ಚಿತ್ರ ಆಗಿದೆ. ಭಗವಂತ ತಂದೆ ಈ ಹೊಸ ಜಗತ್ತನ್ನು ರಚನೆ ಮಾಡುವಂತಹ ತಂದೆಯಾಗಿದ್ದಾರೆ. ಪರಮಾತ್ಮ ತಂದೆ ಹೊಸ ಜಗತ್ತನ್ನು ರಚನೆ ಮಾಡಿದ್ದಾರೆ. ಭಗವಂತ ತಂದೆ ಪುರುಷೋತ್ತಮ ಸಂಗಮ ಯುಗದಲ್ಲೇ ಈ ಲಕ್ಷ್ಮೀನಾರಾಯಣರ ಆತ್ಮಕ್ಕೆ ಇಂತಹ ಶಿಕ್ಷಣವನ್ನು ಕಲಿಸಿದ್ದಾರೆ. ಈ ಪುರುಷೋತ್ತಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅಂದ ಮೇಲೆ ಮಕ್ಕಳಾದ ನೀವು ಈ ಎಲ್ಲಾ ಜ್ಞಾನದ ಮಾತನ್ನು ಕೇಳಿ ಎಷ್ಟೊಂದು ಖುಷಿಯಲ್ಲಿರಬೇಕು. ಈಗ ಮಕ್ಕಳಿಗೆ ಈ ಎಲ್ಲಾ ಜ್ಞಾನದ ಮಾತನ್ನು ಕೇಳಿ ಎಷ್ಟೊಂದು ಖುಷಿಯಾಗಬೇಕು. ಜ್ಞಾನವನ್ನು ಕೇಳಿ ಪುನಃ ಅನ್ಯರಿಗೆ ಜ್ಞಾನವನ್ನು ತಿಳಿಸಿದಾಗ ಖುಷಿಯ ಅನುಭವ ಆಗುತ್ತದೆ. ಸೇವೆಯನ್ನು ಮಾಡುವಂತಹ ಮಕ್ಕಳಿಗೆ ಬ್ರಾಹ್ಮಣರು ಎಂದು ಕರೆಯಲಾಗುತ್ತದೆ. ಪರಮಾತ್ಮ ತಂದೆ ತಿಳಿಸುತ್ತಾರೆ, ನಿಮ್ಮ ಪಕ್ಕದಲ್ಲಿ ಸತ್ಯವಾದ ಗೀತೆ ಇದೆ. ಬ್ರಾಹ್ಮಣರಲ್ಲೂ ಕೂಡ ನಂಬರ್ ವಾರ್ ಬ್ರಾಹ್ಮಣರು ಇರುತ್ತಾರೆ. ಕೆಲವು ಬ್ರಾಹ್ಮಣರು ಬಹಳಷ್ಟು ಪ್ರಸಿದ್ಧ ಆಗಿರುತ್ತಾರೆ. ಯಾರು ಬಹಳಷ್ಟು ಪ್ರಸಿದ್ಧ ಬ್ರಾಹ್ಮಣರಾಗಿದ್ದಾರೋ ಅವರು ಬಹಳಷ್ಟು ಸಂಪಾದನೆಯನ್ನು ಮಾಡಿಕೊಳ್ಳುತ್ತಾರೆ. ಇನ್ನು ಕೆಲವು ಬ್ರಾಹ್ಮಣರಿಗೆ ಕಷ್ಟಪಟ್ಟರೆ ಊಟ ಮಾಡಲು ಆಹಾರ ಸಿಗುತ್ತದೆ. ಕೆಲವರಿಗೆ ಕಷ್ಟಪಟ್ಟರೂ ಕೂಡ ಊಟ ಮಾಡಲು ಆಹಾರ ಸಿಗುವುದು ಕಷ್ಟ. ಕೆಲವು ಬ್ರಾಹ್ಮಣರು ಲಕ್ಷಾಧಿಪತಿಗಳಾಗಿರುತ್ತಾರೆ. ಅವರು ಬಹಳ ಖುಷಿಯಿಂದ ಮತ್ತು ನಶೆಯಿಂದ ಹೇಳುತ್ತಾರೆ, ನಾನು ಬ್ರಾಹ್ಮಣ ಕುಲದ ಆತ್ಮ ಆಗಿದ್ದೇನೆ ಎಂದು. ಸತ್ಯ ಸತ್ಯವಾದ ಬ್ರಾಹ್ಮಣ ಕುಲದ ಬಗ್ಗೆ ಜಗತ್ತಿನಲ್ಲಿ ಯಾರಿಗೂ ಗೊತ್ತಿಲ್ಲ. ಬ್ರಾಹ್ಮಣರು ಉತ್ತಮರಾಗಿದ್ದಾರೆ ಎಂದು ಎಲ್ಲರೂ ಸ್ವೀಕಾರ ಮಾಡುತ್ತಾರೆ. ಆದ್ದರಿಂದ ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತಾರೆ. ಬ್ರಾಹ್ಮಣರನ್ನು ಕರೆಸಿ ಅವರಿಗೆ ಊಟವನ್ನು ಮಾಡಿಸುತ್ತಾರೆ. ದೇವತೆಗಳು ಕ್ಷತ್ರಿಯರು ಅಥವಾ ವೈಶ್ಯರಿಗೆ ಅಥವಾ ಶೂದ್ರ ಧರ್ಮದವರಿಗೆ ಎಂದು ಊಟವನ್ನು ಮಾಡಿಸುವುದಿಲ್ಲ, ಬ್ರಾಹ್ಮಣರಿಗೆ ಊಟವನ್ನು ಮಾಡಿಸುತ್ತಾರೆ. ಆದ್ದರಿಂದ ಪರಮಾತ್ಮ ತಂದೆ ತಿಳಿಸುತ್ತಾರೆ, ಮಕ್ಕಳಾದ ನೀವು ಚೆನ್ನಾಗಿ ಜ್ಞಾನವನ್ನು ತಿಳಿಸಿ. ಬ್ರಾಹ್ಮಣರ ಸಂಘಟನೆ ಕೂಡ ಇರುತ್ತದೆ. ನೀವು ಬ್ರಾಹ್ಮಣರ ಸಂಘಟನೆ ಎಲ್ಲಿದೆ ಎಂದು ಗುರುತಿಸಿ ಆ ಬ್ರಾಹ್ಮಣರ ಸಂಘಟನೆಗೆ ಹೋಗಬೇಕು. ಬ್ರಾಹ್ಮಣರ ಸಂಘಟನೆಯನ್ನು ಚೆಕ್ ಮಾಡಿ ನೀವು ಆ ಸಂಘಟನೆಗೆ ಹೋಗಬೇಕು. ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮನ ಸಂತಾನರೇ ಆಗಿರಬೇಕು ತಾನೆ? ನಾವು ಕೂಡ ಪ್ರಜಾಪಿತ ಬ್ರಹ್ಮನಿಗೆ ಸಂತಾನರಾಗಿದ್ದೇವೆ. ಬ್ರಹ್ಮ ಯಾರಿಗೆ ಮಗ ಆಗಿದ್ದಾರೆ ಅನ್ನುವುದನ್ನು ತಿಳಿಸಬೇಕು. ಎಲ್ಲೆಲ್ಲಿ ಬ್ರಾಹ್ಮಣರ ಸಂಘಟನೆ ನಡೆಯುತ್ತಿದೆ ಅನ್ನುವುದನ್ನು ನೀವು ಚೆಕ್ ಮಾಡಬೇಕು. ನೀವೀಗ ಅನೇಕರ ಕಲ್ಯಾಣವನ್ನು ಮಾಡಬಹುದು. ವಾನಪ್ರಸ್ಥ ಸ್ತ್ರೀಯರ ಸಭೆ ಕೂಡ ನಡೆಯುತ್ತದೆ. ಬ್ರಹ್ಮ ತಂದೆಗೆ ಈ ಎಲ್ಲಾ ಮಾತಿನ ಸಮಾಚಾರವನ್ನು ಯಾರೂ ತಿಳಿಸುವುದಿಲ್ಲ. ನಾವು ಯಾವ ಯಾವ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಿದೆವು ಎಂದು ಎಲ್ಲಾ ಮಕ್ಕಳು ಬ್ರಹ್ಮ ತಂದೆಗೆ ಸಮಾಚಾರವನ್ನು ತಿಳಿಸುವುದಿಲ್ಲ. ಜಗತ್ತಿನ ತುಂಬ ಕಾಡೆ ಬೆಳೆದಿದೆ, ಅಂದರೆ ಎಲ್ಲಾ ಕಡೆ ಕಾಡೆ ಇದೆ. ನೀವು ಈ ಕಾಡಿನಲ್ಲಿ ಯಾವ ಸ್ಥಾನಕ್ಕೆ ಹೋದರೂ ಕೂಡ ನೀವು ಬೇಟೆಯನ್ನು ಆಡಬಹುದು. ಕಲಿಯುಗ ಅನ್ನುವ ಕಾಡಿನಲ್ಲಿ ಎಲ್ಲಿ ಹೋದರೂ ನಿಮಗೆ ಬೇಟೆ ಸಿಗುತ್ತದೆ. ಎಲ್ಲಿಗೆ ಹೋದರೂ ಕೂಡ ನೀವು ಪ್ರಜೆಗಳನ್ನು ತಯಾರು ಮಾಡಿಕೊಂಡು ಬರುತ್ತೀರಾ, ಮತ್ತು ರಾಜರನ್ನು ಕೂಡ ನೀವು ತಯಾರು ಮಾಡಬಹುದು. ಸೇವೆ ಅಂತೂ ಬಹಳಷ್ಟು ಜಾಸ್ತಿ ಇದೆ. ಸಂಜೆ 5 ಗಂಟೆಗೆ ನಿಮ್ಮ ಉದ್ಯೋಗದಿಂದ ನಿಮಗೆ ರಜೆ ಸಿಗುತ್ತದೆ. ನೀವು ಲೀಸ್ಟನ್ನು ಮಾಡಿಕೊಳ್ಳಬೇಕು. ಈ ದಿನ ಇಂತಿಂತಹ ಸ್ಥಾನಕ್ಕೆ ಹೋಗಿ ಸೇವೆಯನ್ನು ಮಾಡಬೇಕು ಎಂದು ಲೀಸ್ಟನ್ನು ಮಾಡಿಕೊಳ್ಳಿ. ಪರಮಾತ್ಮ ತಂದೆ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮಕ್ಕಳಿಗೆ ಬಹಳಷ್ಟು ಯುಕ್ತಿಯನ್ನು ತಿಳಿಸುತ್ತಾರೆ. ಪರಮಾತ್ಮ ತಂದೆ ಮಕ್ಕಳ ಜೊತೆಗೆ ಮಾತನಾಡುತ್ತಾರೆ. ನಾನು ಆತ್ಮ ಆಗಿದ್ದೇನೆ ಅನ್ನುವ ಪಕ್ಕಾ ನಿಶ್ಚಯ ಮಕ್ಕಳಿಗೆ ಇರಬೇಕು. ಪರಮಾತ್ಮ ತಂದೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ. ಪರಮಾತ್ಮ ತಂದೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನವನ್ನು ನಾವು ಧಾರಣೆ ಮಾಡಿಕೊಳ್ಳಬೇಕು. ಹೇಗೆ ಶಾಸ್ತ್ರವನ್ನು ಅಧ್ಯಯನ ಮಾಡುತ್ತಾರೆ, ಶಾಸ್ತ್ರವನ್ನು ಅಧ್ಯಯನ ಮಾಡಿದಂತವರು ಶರೀರವನ್ನು ತ್ಯಾಗ ಮಾಡಿದ ನಂತರ ಆ ಶಾಸ್ತ್ರದ ಸಂಸ್ಕಾರವನ್ನು ಜೊತೆಗೆ ತೆಗೆದುಕೊಂಡು ಹೋಗುತ್ತಾರೆ. ಅಂದ ಮೇಲೆ ಮುಂದಿನ ಜನ್ಮದಲ್ಲೂ ಆ ಶಾಸ್ತ್ರದ ಸಂಸ್ಕಾರ ಪ್ರಕಟ ಆಗುತ್ತದೆ. ಈ ಸಂಸ್ಕಾರವನ್ನು ಈ ಆತ್ಮ ತನ್ನ ಜೊತೆಗೆ ತೆಗೆದುಕೊಂಡು ಬಂದಿದೆ ಎಂದು ಹೇಳಲಾಗುತ್ತದೆ. ಅಂದ ಮೇಲೆ ಯಾರು ಬಹಳಷ್ಟು ಶಾಸ್ತ್ರವನ್ನು ಓದುತ್ತಾರೋ ಅಂಥವರಿಗೆ ಶಾಸ್ತ್ರದ ಅಧಿಕಾರ ಉಳ್ಳಂತವರು ಎಂದು ಕರೆಯಲಾಗುತ್ತದೆ. ಶಾಸ್ತ್ರವನ್ನು ಓದಿದಂಥವರು ತಮ್ಮನ್ನು ತಾವು ಅಧಿಕಾರಿಗಳು ಎಂದು ತಿಳಿದುಕೊಳ್ಳುವುದಿಲ್ಲ. ಇದು ಆಟ ಆಗಿದೆ. ಪರಮಾತ್ಮ ತಂದೆ ಯಾವ ಜ್ಞಾನದ ಮಾತನ್ನು ತಿಳಿಸುತ್ತಿದ್ದಾರೋ ಆ ಜ್ಞಾನದ ಮಾತು ಹೊಸ ಮಾತಲ್ಲ. ಈ ನಾಟಕ ಇದೇ ರೀತಿ ಮಾಡಲ್ಪಟ್ಟಿದೆ. ಈ ನಾಟಕದ ಬಗ್ಗೆ ನಾವೀಗ ಅರ್ಥ ಮಾಡಿಕೊಳ್ಳಬೇಕು. ಇದು ಹಳೆಯ ಜಗತ್ತಾಗಿದೆ ಅನ್ನುವ ಮಾತು ಮನುಷ್ಯರಿಗೆ ಗೊತ್ತಿಲ್ಲ. ನಾನೀಗ ಈ ಸೃಷ್ಟಿಗೆ ಬಂದಿದ್ದೇನೆ ಎಂದು ಪರಮಾತ್ಮ ತಂದೆ ತಿಳಿಸುತ್ತಾರೆ. ಮಹಾಭಾರತ ಯುದ್ಧ ನಮ್ಮ ಸಮ್ಮುಖದಲ್ಲೇ ಇದೆ. ಮನುಷ್ಯರು ಅಜ್ಞಾನದ ಅಂಧಕಾರದಲ್ಲಿ ಮಲಗಿದ್ದಾರೆ. ಅಜ್ಞಾನ ಎಂದು ಭಕ್ತಿಗೆ ಕರೆಯಲಾಗುತ್ತದೆ. ಜ್ಞಾನದ ಸಾಗರ ಒಬ್ಬ ಪರಮಾತ್ಮ ತಂದೆಯಾಗಿದ್ದಾರೆ. ಯಾರು ಬಹಳಷ್ಟು ಭಕ್ತಿಯನ್ನು ಮಾಡುತ್ತಾರೋ ಅಂತವರಿಗೆ ಭಕ್ತಿಯ ಸಾಗರರು ಎಂದು ಕರೆಯಲಾಗುತ್ತದೆ. ಭಕ್ತರ ಮಾಲೆ ಕೂಡ ಇದೆ. ಭಕ್ತರ ಮಾಲೆಯಲ್ಲಿ ಯಾರ ಯಾರ ಹೆಸರಿದೆಯೋ ಆ ಎಲ್ಲಾ ಹೆಸರನ್ನು ನೀವು ಒಂದು ಕಡೆ ಸಂಗ್ರಹ ಮಾಡಬೇಕು. ಭಕ್ತರ ಮಾಲೆ ದ್ವಾಪರ ಯುಗದಿಂದ ಹಿಡಿದು ಕಲಿಯುಗದ ಅಂತ್ಯದವರೆಗೂ ನಡೆಯುತ್ತದೆ. ಈಗ ಮಕ್ಕಳಿಗೆ ಬಹಳಷ್ಟು ಖುಷಿ ಇರಬೇಕು. ಯಾರು ಇಡೀ ದಿನ ಸೇವೆಯನ್ನು ಮಾಡುತ್ತಾರೋ ಅಂತವರಿಗೆ ಬಹಳಷ್ಟು ಖುಷಿಯಾಗುತ್ತದೆ. ಪರಮಾತ್ಮ ತಂದೆ ತಿಳಿಸಿದ್ದಾರೆ, ಬಹಳ ದೊಡ್ಡ ಮಾಲೆಯಂತೂ ಇದೆ ತಾನೆ. ಮಾಲೆ ಬಹಳ ದೊಡ್ಡದಾಗಿರುತ್ತದೆ. 1000 ಸಂಖ್ಯೆಯಲ್ಲಿ ಮಾಲೆಯಲ್ಲಿ ಮಣಿಗಳಿರುತ್ತದೆ. ಒಂದು ಕಡೆಯಿಂದ ಒಬ್ಬರು ಮಾಲೆಯನ್ನು ಜಪ ಮಾಡುತ್ತಿದ್ದರೆ ಇನ್ನೊಂದು ಕಡೆಯಿಂದ ಇನ್ನೊಬ್ಬರು ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ಇಷ್ಟು ದೊಡ್ಡ ಮಾಲೆಯನ್ನು ನಿರ್ಮಾಣ ಮಾಡಲಾಗಿದೆ ಅಂದ ಮೇಲೆ ಈ ಮಾಲೆಯ ನಿರ್ಮಾಣದಲ್ಲೂ ಏನೋ ರಹಸ್ಯ ಇರಬೇಕು ತಾನೆ. ಬಾಯಿಂದ ರಾಮ ರಾಮ ಎಂದು ಹೇಳುತ್ತಿರುತ್ತಾರೆ ಮತ್ತು ಮಾಲೆಯನ್ನು ಜಪ ಮಾಡುತ್ತಿರುತ್ತಾರೆ. ಈಗ ನೀವು ಅಂತಹ ಭಕ್ತರನ್ನು ಕೇಳಬೇಕು. ಯಾರನ್ನು ರಾಮ ರಾಮ ಎಂದು ಕರೆದು ಯಾರನ್ನು ನೀವು ನೆನಪು ಮಾಡುತ್ತಿದ್ದೀರಾ? ನೀವು ಯಾವುದಾದರೂ ಸತ್ಸಂಗಕ್ಕೆ ಹೋಗಿ ಜನರ ಮಧ್ಯದಲ್ಲಿ ಮಿಕ್ಸ್ ಆಗಿ ಕುಳಿತುಕೊಳ್ಳಬಹುದು. ಹನುಮಂತನ ಉದಾಹರಣೆ ಇದೆ ತಾನೆ. ಎಲ್ಲಿ ಸತ್ಸಂಗ ನಡೆಯುತ್ತಿತ್ತು ಅಲ್ಲಿ ಚಪ್ಪಲನ್ನು ಬಿಡುವ ಸ್ಥಾನದಲ್ಲಿ ಹನುಮಂತ ಹೋಗಿ ಕುಳಿತುಕೊಳ್ಳುತ್ತಿದ್ದರು ಎಂದು ಹೇಳುತ್ತಾರೆ. ಈಗ ನೀವು ಸತ್ಸಂಗದ ಅವಕಾಶವನ್ನು ತೆಗೆದುಕೊಳ್ಳಬೇಕು. ಹನುಮಂತನಂತೆ ನೀವೀಗ ಅವಕಾಶವನ್ನು ತೆಗೆದುಕೊಳ್ಳಬೇಕು, ಅಂದರೆ ಸತ್ಸಂಗಕ್ಕೆ ಹೋಗಿ ಕುಳಿತುಕೊಳ್ಳಬೇಕು. ಸತ್ಸಂಗದಲ್ಲಿ ನೀವು ಬಹಳಷ್ಟು ಸೇವೆಯನ್ನು ಮಾಡಬಹುದು. ಯಾವಾಗ ನಿಮ್ಮ ಬುದ್ಧಿಯಲ್ಲಿ ಬಹಳಷ್ಟು ಜ್ಞಾನದ ಪಾಯಿಂಟ್ ಇರುತ್ತದೆಯೋ, ಯಾವಾಗ ನೀವು ಜ್ಞಾನದ ನಶೆಯಲ್ಲೇ ಸ್ಥಿತ ಆಗಿರುತ್ತೀರೋ ಆಗ ನಿಮಗೆ ಸೇವೆಯಲ್ಲಿ ಸಫಲತೆ ಸಿಗುತ್ತದೆ. ಸೇವೆಗೋಸ್ಕರ ಅನೇಕ ಯುಕ್ತಿ ಇದೆ. ರಾಮಾಯಣ ಭಾಗವತ ಮುಂತಾದ ಅನೇಕ ಮಾತು ಭಕ್ತಿಯಲ್ಲಿ ಇದೆ. ಈಗ ಈ ಎಲ್ಲಾ ಮಾತಿನ ಕಡೆ ನಿಮ್ಮ ದೃಷ್ಟಿ ಇರಬೇಕು. ಅಂದರೆ ಈ ಎಲ್ಲಾ ಮಾತಿನ ಕಡೆ ನೀವು ಗಮನವನ್ನು ಕೊಡಬೇಕು. ಕೇವಲ ಅಂಧಶ್ರದ್ಧೆಯಿಂದ ಸತ್ಸಂಗದಲ್ಲಿ ಹೋಗಿ ಕುಳಿತುಕೊಳ್ಳಬಾರದು. ಸತ್ಸಂಗದಲ್ಲಿ ಕುಳಿತು ಹೇಳಬೇಕು, ನಾವೀಗ ನಿಮ್ಮ ಕಲ್ಯಾಣವನ್ನು ಮಾಡಲು ಬಯಸುತ್ತೇವೆ ಎಂದು. ಭಕ್ತಿ ಮಾರ್ಗ ಸಂಪೂರ್ಣ ಭಿನ್ನವಾದ ಮಾರ್ಗ ಆಗಿದೆ. ಈ ಜ್ಞಾನವೇ ಬೇರೆ ಆಗಿದೆ, ಭಕ್ತಿಯೇ ಬೇರೆ ಆಗಿದೆ. ಜ್ಞಾನವನ್ನು ಕೇವಲ ಒಬ್ಬ ಜ್ಞಾನೇಶ್ವರ ಆದಂತಹ ಪರಮಾತ್ಮ ತಂದೆ ನೀಡುತ್ತಾರೆ. ಸೇವೆ ಬಹಳಷ್ಟು ಜಾಸ್ತಿ ಇದೆ. ಸರ್ವಶ್ರೇಷ್ಠ ಯಾರಾಗಿದ್ದಾರೆ ಅನ್ನುವ ಒಂದೇ ಒಂದು ಮಾತನ್ನು ಎಲ್ಲರಿಗೂ ತಿಳಿಸಿ. ಸರ್ವಶ್ರೇಷ್ಠ ಒಬ್ಬ ಭಗವಂತ ತಂದೆ ಆಗಿದ್ದಾರೆ. ಆ ತಂದೆಯ ಮೂಲಕ ನಮಗೆ ಆಸ್ತಿ ಸಿಗುತ್ತದೆ. ಇನ್ನು ಉಳಿದಿದ್ದೆಲ್ಲ ಪರಮಾತ್ಮನ ರಚನೆಯಾಗಿದೆ. ಮಕ್ಕಳಿಗೆ ಸೇವೆಯನ್ನು ಮಾಡುವಂತಹ ಆಸಕ್ತಿ ಬಹಳಷ್ಟು ಜಾಸ್ತಿ ಇರಬೇಕು. ನೀವೀಗ ರಾಜ್ಯವನ್ನು ಆಳಬೇಕು. ರಾಜ್ಯವನ್ನು ಆಳಬೇಕು ಅಂದರೆ ಪ್ರಜೆಗಳನ್ನು ಕೂಡ ತಯಾರು ಮಾಡಿಕೊಳ್ಳಬೇಕು. ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಆಗ ಅಂತಮತಿ ಸೋಗತಿ ಆಗುತ್ತದೆ ಅನ್ನುವ ಮಹಾಮಂತ್ರ ಸಣ್ಣ ಮಂತ್ರ ಏನಲ್ಲ. ಈ ಮಹಾಮಂತ್ರ ಸಣ್ಣ ಮಂತ್ರ ಅಲ್ಲ. ಅಂದರೆ ಒಬ್ಬ ತಂದೆಯನ್ನು ನೆನಪು ಮಾಡಿದರೆ ಅಂತಮತಿ ಸೋಗತಿಯಾಗುತ್ತದೆ. ಅಂತಿಮ ಸಮಯದಲ್ಲಿ ಒಬ್ಬ ತಂದೆಯ ನೆನಪಿನಲ್ಲಿ ಶರೀರವನ್ನು ತ್ಯಾಗ ಮಾಡಿದರೆ ಶ್ರೇಷ್ಠ ಗತಿ ಸಿಗುತ್ತದೆ ಅನ್ನುವ ಮಂತ್ರ ಕಡಿಮೆ ಮಂತ್ರ ಅಲ್ಲ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ, ನಮಸ್ತೆ, ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಪರಮಾತ್ಮ ತಂದೆ ಯಾವ ವಶೀಕರಣ ಮಂತ್ರವನ್ನು ನಮಗೆ ನೀಡಿದ್ದಾರೋ ಆ ಮಂತ್ರವನ್ನು ಎಲ್ಲರಿಗೂ ನೆನಪು ಮಾಡಿಸಬೇಕು. ಸೇವೆಯ ಭಿನ್ನ ಭಿನ್ನ ಯುಕ್ತಿಯನ್ನು ರಚನೆ ಮಾಡಬೇಕು. ಗುಂಪಿನ ಮಧ್ಯದಲ್ಲಿ ಜ್ಞಾನವನ್ನು ತಿಳಿಸಲು ಹೋಗಿ ನಿಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬಾರದು. ಸೆಕೆಂಡ್ ಪಾಯಿಂಟ್, ಜ್ಞಾನದ ಪಾಯಿಂಟ್ ಅನ್ನು ಬುದ್ಧಿಯಲ್ಲಿ ಧಾರಣೆ ಮಾಡಿಕೊಂಡು ಜ್ಞಾನದ ನಶೆಯಲ್ಲೇ ಇರಬೇಕು. ಹನುಮಂತನಂತೆ ಎಲ್ಲಾ ಪ್ರಕಾರದ ಸತ್ಸಂಗಕ್ಕೆ ಹೋಗಿ ಕುಳಿತುಕೊಳ್ಳಬೇಕು. ಪುನಃ ಅಲ್ಲಿರುವಂತಹ ಆತ್ಮರ ಸೇವೆಯನ್ನು ಮಾಡಬೇಕು. ಖುಷಿಯಲ್ಲಿ ಇರುವುದಕ್ಕೋಸ್ಕರ ಇಡೀ ದಿನ ಸೇವೆಯನ್ನು ಮಾಡಬೇಕು. ಇಂದಿನ ವರದಾನ ಆಗಿದೆ. ನಾನು ಮತ್ತು ನನ್ನ ತನವನ್ನು ಬಲಿಯ ರೂಪದಲ್ಲಿ ಅರ್ಪಣೆ ಮಾಡುವಂತಹ ಸಂಪೂರ್ಣ ಮಹಾಬಲಿಗಳಾಗಿ ಹದ್ದಿನ ಯಾವುದೇ ವ್ಯಕ್ತಿ ಅಥವಾ ವೈಭವದ ಆಸಕ್ತಿ ಕೂಡ ನನ್ನ ತನ ಆಗಿದೆ. ಈ ನನ್ನ ತನ ಅನ್ನುವಂಥದ್ದನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡಬೇಕು ಮತ್ತು ನಾನು ಮಾಡುತ್ತಿದ್ದೇನೆ, ನಾನು ಇಂತಹ ಕಾರ್ಯವನ್ನು ಮಾಡಿದೆ ಅನ್ನುವ ನನ್ನ ತನವನ್ನು ಸಂಪೂರ್ಣವಾಗಿ ಸಮರ್ಪಣೆ ಮಾಡುವಂತವರಾಗಬೇಕು. ಅಂದರೆ ನನ್ನ ತನವನ್ನು ಅರ್ಪಣೆ ಮಾಡುವಂತವರೇ ಮಹಾಬಲಿಗಳಾಗಿದ್ದಾರೆ. ಯಾವಾಗ ಹದ್ದಿನ ನಾನು ನಾನು ಅನ್ನುವ ನನ್ನ ತನವನ್ನು ಸಮರ್ಪಣೆ ಮಾಡುತ್ತೀರೋ ಆಗ ಸಂಪೂರ್ಣರಾಗುತ್ತೀರಾ ಅಥವಾ ತಂದೆಯ ಸಮಾನ ಆಗುತ್ತೀರಾ? ನಾನು ಮಾಡುತ್ತಿದ್ದೇನೆ ಎಂದು ಹೇಳಬೇಡಿ. ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ, ಪರಮಾತ್ಮ ತಂದೆ ನಡೆಸುತ್ತಿದ್ದಾರೆ ಅನ್ನುವ ಮಾತನ್ನು ಹೇಳಬೇಕು. ಪರಮಾತ್ಮ ತಂದೆ ಮಾಡಿಸುತ್ತಿದ್ದಾರೆ, ಪರಮಾತ್ಮ ತಂದೆ ನಡೆಸುತ್ತಿದ್ದಾರೆ ಅನ್ನುವ ಮಾತೇ ನಮ್ಮ ಬಾಯಲ್ಲಿ ಬರಬೇಕು. ಪ್ರತಿಯೊಂದು ಮಾತಿನಲ್ಲೂ ನಾನು ಎಂದು ಹೇಳುವ ಬದಲು ಸದಾ ಸ್ವಾಭಾವಿಕ ಭಾಷೆಯಲ್ಲಿ ಬಾಬಾ ಅನ್ನುವ ಶಬ್ದ ಬರಬೇಕು. ಎಲ್ಲೂ ನಾನು ಅನ್ನುವ ಶಬ್ದ ಬರಬಾರದು. ಇಂದಿನ ಶ್ಲೋಗನ್ ಆಗಿದೆ. ಸಂಕಲ್ಪದಲ್ಲಿ ಎಂತಹ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂದರೆ ಆ ದೃಢತೆಯ ಮೂಲಕ ವಿಚಾರವನ್ನು ಮಾಡುವುದು ಮತ್ತು ಕರ್ಮವನ್ನು ಮಾಡುವುದು ಸಮಾನ ಆಗಿ ಬಿಡಬೇಕು. ನಮ್ಮ ವಿಚಾರ ಮತ್ತು ನಮ್ಮ ಕರ್ಮ ಸಮಾನ ಆಗಬೇಕು. ಅದಕ್ಕೋಸ್ಕರ ಸಂಕಲ್ಪದಲ್ಲಿ ದೃಢತೆಯನ್ನು ಧಾರಣೆ ಮಾಡಿಕೊಳ್ಳಬೇಕು. ಒಳ್ಳೆಯದು. ಅವ್ಯಕ್ತ ಮಾಸ ಆದಂತಹ ಈ ಜನವರಿ ತಿಂಗಳಲ್ಲಿ ಬ್ರಹ್ಮ ತಂದೆಯ ಸಮಾನ, ಸಂಪನ್ನ ಮತ್ತು ಸಂಪೂರ್ಣರಾಗುವುದಕ್ಕೋಸ್ಕರ ಇಂದಿನ ಅವ್ಯಕ್ತ ಸೂಚನೆಯಾಗಿದೆ. ನಿಮ್ಮ ಶಕ್ತಿಶಾಲಿ ಮನಸ್ಸಿನ ಮೂಲಕ ಸದಾ ಶಕ್ತಿಯ ಸಹಯೋಗವನ್ನು ನೀಡುವಂತಹ ಸೇವೆಯನ್ನು ಮಾಡಿ. ಸಮಯಕ್ಕನುಸಾರವಾಗಿ ಈಗ ಮನಸ್ಸಾ ಸೇವೆ ಮತ್ತು ವಾಚಾ ಸೇವೆ ಎರಡನ್ನು ಒಟ್ಟಿಗೆ ಮಾಡಬೇಕು. ಆದರೆ ವಾಣಿಯ ಸೇವೆಯನ್ನು ಮಾಡುವುದು ಬಹಳ ಸಹಜ ಆಗಿದೆ. ಮನಸ್ಸಿನ ಸೇವೆಯನ್ನು ಮಾಡುವುದಕ್ಕೋಸ್ಕರ ಮನಸ್ಸಿನ ಕಡೆ ಗಮನವನ್ನು ಕೊಡಬೇಕು. ಮನಸ್ಸಾ ಸೇವೆಯಲ್ಲಿ ಗಮನವನ್ನು ಕೊಡುವಂತಹ ಮಾತಿದೆ. ಆದ್ದರಿಂದ ಸರ್ವ ಆತ್ಮರ ಬಗ್ಗೆ ಮನಸ್ಸಿನಲ್ಲಿ ಶುಭ ಭಾವನೆ, ಶುಭ ಕಾಮನೆಯ ಸಂಕಲ್ಪ ಇರಬೇಕು. ನಿಮ್ಮ ಶಬ್ದದಲ್ಲಿ ಮಧುರತೆ ಮತ್ತು ಸಂತುಷ್ಟತೆ ಇರಬೇಕು. ನಿಮ್ಮ ಶಬ್ದದಲ್ಲಿ ಸರಳತೆಯ ನವೀನತೆ ಇರಬೇಕು. ಆಗ ಸಹಜವಾಗಿ ಸಫಲತೆ ಪ್ರಾಪ್ತಿಯಾಗುತ್ತದೆ. ಒಳ್ಳೆಯದು. ಓಂ ಶಾಂತಿ.